हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसर्णसे उत्तुङ्गभक्तरङ्गाय मध्वदुग्धब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शवतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमरं शान्तं विजयाख्यगुरुं भजे। श्री गुरुभ्यो नमः। हरि ओम। ಜನಮೇಜಯರಾಯ ವಿಶೇಷವಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ನೀವು ಸಮಾಸರೂಪೇಣ ಅಂದರೆ ಸಂಕ್ಷೇಪವಾಗಿ ನಮ್ಮ ಹಿರಿಯರ ಚರಿತ್ರೆಯನ್ನು ಹೇಳಿದ್ದೀರಿ. ವಿಸ್ತಾರವಾಗಿ ಹೇಳಿ. ಇನ್ನು ಮುಂದೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವರು ಕೊಲ್ಲಲಾರದೆ ಕೊರಳಿಕ ಸಾಧ್ಯವೇ ಇಲ್ಲತಕ್ಕಂಥ ಎಲ್ಲರನ್ನ ಕೊಂದಾಗ ಜನರೆಲ್ಲರೂ ಮೆಚ್ಚಿಕೊಂಡ್ರಲ್ಲ ಅವರನ್ನು, ಅದಕ್ಕೇನೋ ಕಾರಣ ಇರಬೇಕು. ಕಿಮರ್ಥಂ ತೇ ನರವ್ಯಾಘ್ರಾಹ ಶಕ್ತಾ ಸಂತೋಷನಾಗಸಃ ಪ್ರಯುಜ್ಯಮಾನಾನ್ ಸಂಕ್ಲೇಶಾನ್ ಶಾಂತವಂತೋ ದುರಾತ್ಮನಾಂ. ಆ ಪುರುಷ ಶ್ರೇಷ್ಠರಾಗಿರತಕ್ಕಂಥ ನರವ್ಯಾಘ್ರಾಹ ಶಕ್ತಾ ಒಳ್ಳೆ ಸಮರ್ಥರು ಯಾವುದರಲ್ಲಿ ಅಂದರೆ ಕೌರವರನ್ನು ಸಂಹಾರ ಮಾಡುವುದರಲ್ಲಿ ಮೊದಲಿಂದಲೂ ಶಕ್ತರೇ. ಅನಾಗಸಃ ಯಾವ ಅಪರಾಧವೂ ಮಾಡಿಲ್ಲ ಅವರು. ಶಕ್ತಿ ಇಲ್ಲದಿದ್ದರೆ ಆ ಕೌರವರು ಕೊಟ್ಟಂಥ ಕಾಟವನ್ನು ತಡ್ಕೊಂಡು ಇರಬೇಕು. ವಿಶೇಷವಾಗಿರತಕ್ಕಂಥ ಸಮಾಜದಲ್ಲಿ ಶ್ರೇಷ್ಠರಲ್ಲದಿದ್ದರೆ ಯಾರೋ ಮೂಲಗೆ ಇದ್ದವರು ಅಂದರೆ ಸರಿ ಅನ್ನಬಹುದು. ಇಲ್ಲ ತಪ್ಪು ಮಾಡಿದವರು ಅಂದರೆ ಕಾಟ ಕೊಟ್ಟಿದ್ದಕ್ಕೆ ತಡ್ಕೊಂಡಿರಬಹುದು. ಇದು ಯಾವುದೂ ಇಲ್ಲದೆ ಆ ಮಹಾನುಭಾವರು ಆ ದುಷ್ಟರಾದಂಥ ಕೌರವರು ಕೊಡುವಂಥ ಕಷ್ಟಗಳನ್ನು ಯಾಕೆ ತಡ್ಕೊಂಡ್ರು? ಅಷ್ಟೇ ಅಲ್ಲ, ಕಥಂ ನಾಗಾಯುತ ಪ್ರಾಣ ಬಾಹುಶಾಲಿ ಮೃಕೋದರ ಪರಿಕ್ಲಿಶ್ಯನ್ನಪಿ ಕ್ರೋಧಂ ಧೃತವಾನ್ ವೈ ದ್ವಿಜೋತ್ತಮ. ಹೇಳ್ತಾ ಇದ್ದಾರೆ, ಒಂದು ಆನೆಯೇ ನೋಡ್ತಾ ಇರ್ತೀವಿ ನಾವು. ಈ ಆನೆಗಳನ್ನು ಸಾಕುವಂಥವರು ಕಾಡಲ್ಲಾಗಲಿ ಅಥವಾ ಈ ದೇವಸ್ಥಾನಗಳಲ್ಲಾಗಲಿ, ಆ ಆನೆಗಳಿಗೆ ಒಂದೊಂದು ಸಲ ಮದವೇರಿದಾಗ ಅವುಗಳೆಲ್ಲ ಬೀದಿಗೆ ಬಿದ್ದು ಅಲ್ಲಿರುವಂಥ ಎಲ್ಲ ವಾಹನಗಳನ್ನು ಎಲ್ಲವನ್ನ ತುಳಿದು ಮಟ್ಟ ಹಾಕ್ತಾ ಇರೋ ಕಾಲಕ್ಕೆ ಕೈ ಚೆಲ್ಲಿ ಕೂರೋದು ನೋಡ್ತಾ ಇರ್ತೀವಿ. ಒಂದು ಆನೆಗೆ ಸಿಕ್ಕೊಂಡ್ರೇ ಹೀಗಿದ್ದರೆ, ಒಂದು ಆನೆಯ ಬಲ ಹೀಗಿದ್ದರೆ ಇನ್ನ ಹೇಳ್ತಾರೆ, ದೊಡ್ಡ ದೊಡ್ಡ ಗಿಡಗಳನ್ನೇ ಸೆಳಕೊಂಡು ಹೋಗುವ ಶಕ್ತಿ ಆನೆಗೆ. ಆ ಕೇರಳ ಕಡೆ ಆ ಗಿಡಗಳೆಲ್ಲ ಕತ್ತರಿಸಿ ಟ್ರಾನ್ಸ್ಪೋರ್ಟ್ ಮಾಡಬೇಕಾದರೆ ಆನೆಗಳ ಮೂಲಕವೇ ತಗೊಂಡು ಹೋಗ್ತಾರೆ. ಅಂಥದ್ದು ಭೀಮಸೇನ, 10,000 ಆನೆಗಳ ಬಲ ಒಂದು ಕಡೆ ಇದ್ದರೆ ಎಷ್ಟೋ ಅಷ್ಟು ಅಂತ ಹೊರಗೆ ಖ್ಯಾತಿ. ಇನ್ನ ಎಣಿಸಲಾರದಷ್ಟು ಬಲ ಭೀಮಸೇನದ್ದು. ಅಂಥ ಭೀಮಸೇನ ಪರಿಕ್ಲಿಶ್ಯನ್ನಪಿ, ಆ ಕಷ್ಟಗಳನ್ನು ಭರಿಸ್ತಾ ಸಿಟ್ಟನ್ನು ತಡ್ಕೊಂಡು ಹೇಗಿದ್ರು. ಕಥಂ ಸಾ ದ್ರೌಪದಿ ಕೃಷ್ಣ ಕೃಷ್ಯಮಾನ ದುರಾತ್ಮಭಿಃ ಶಕ್ತಾಸ್ವತೀ ಧರ್ತರಾಷ್ಟ್ರಾನ್ನ ನಾದಹತ್ ಕ್ರೋಧ ಚಕ್ಷುಷ. ಇಲ್ಲಿ ವಿಶೇಷ ಹೇಳ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಭಾರತ ಸರಿಯಾಗಿ ಓದದೇ ಇರುವವರು ನಾನಾ ರೀತಿ ಮಾತಾಡ್ತಾರೆ. ದ್ರೌಪದಿ ದೇವಿಯ ಶಕ್ತಿ ಅಂತಹದ್ದು ಅದನ್ನು ಹೇಳ್ತಾ ಇದ್ದಾರೆ. ಧಾರ್ತರಾಷ್ಟ್ರಾನ್ ಕ್ರೋಧ ಚಕ್ಷುಷ ದಗ್ಧುಂ ಶಕ್ತ. ಈ ಧೃತರಾಷ್ಟ್ರರನ್ನ ನೋಟದಿಂದಲೇ ಸುಡುವ ಶಕ್ತಿ ಆಕೆಗಿತ್ತು ಅಂತ ಜನಮೇಜಯ ರಾಯ ಹೇಳ್ತಾ ಇದ್ದಾರೆ. ಅಂದರೆ ಇದು ಹೇಳಿಸಿದ್ದು ವಿಶೇಷವಾಗಿ ಈ ಮಾತೆಲ್ಲ ವೇದವ್ಯಾಸರೇ ಹೇಳ್ತಾ ಇರೋದು. ಅಂದರೆ ದ್ರೌಪದಿ ದೇವಿ, ತುಂಬ ಜನ ಬರೀತಾರಲ್ವ, ಒಬ್ಬರಲ್ಲ 5 ಜನನ ಕಟ್ಟುಕೊಂಡ್ಳು ಹಾಗೆ ಹೀಗೆ ಅಂತ. ಆ ವಿಷಯದಲ್ಲಿ ಒಳಗಿನ ವಿಷಯಗಳನ್ನು ಆಚಾರ್ಯರು ಹೊರಗೆ ಹಾಕ್ತಾರೆ. ಒಳಗೆ ಎಷ್ಟು ಜನ ಇದ್ರು, ಹೇಗಿತ್ತ ವ್ಯವಸ್ಥೆ ಅಂತ ಅದು ಗೊತ್ತಿಲ್ಲದೆ ಬಾಯಿಗೆ ಬಂದಂತೆ ಮಾತಾಡುವಂಥವರು ಇದಕ್ಕುತ್ತರ ಕೊಡಬೇಕು. ಖುಷಿ ಬಂದಂತೆ ಇರುವಂಥ ವ್ಯಕ್ತಿಗಳಿಗೆ ತಪಶಕ್ತಿ ಇರುತ್ತಾ? ಇನ್ನೊಬ್ಬರನ್ನ ನೋಟದಿಂದಲೇ ಸುಟ್ಟಾಕುವ ಶಕ್ತಿ ಇರುತ್ತಾ? ಹಾಳಾಗಿ ಹೋಗಲ್ವೇ? ಅದಕ್ಕೆ ಹೇಳ್ತಾ ಇದ್ದಾರೆ ದ್ರೌಪದಿ, ಆ ದುರಾತ್ಮರು ಅಷ್ಟು ವಿಶೇಷವಾಗಿ ಕಾಟ ಕೊಡ್ತಾ ಇದ್ರು, ನೋಟದಿಂದಲೇ ಸುಟ್ಟು ಹಾಕುವಂತಹ ಶಕ್ತಿ ಇದ್ರು, ಯಾಕೆ ಆಕೆ ಸುಮ್ಮನೆ ಇದ್ಲು? ಕಥಂ ವ್ಯಸನಿನಂ ದ್ಯೂತೆ ಪಾರ್ಥೌ ಮಾದ್ರೀ ಸುತೌ ತದಾ ಅನ್ವಜುಸ್ತೆ ನರವ್ಯಾಘ್ರಾಃ ಬಾಧ್ಯಮಾನಃ ದುರಾತ್ಮಭಿಃ. ಅಷ್ಟೇ ಅಲ್ಲ, ದ್ಯೂತ ದೊಡ್ಡ ವ್ಯಸನ, ಜುಜಾಟ ದೊಡ್ಡ ವ್ಯಸನ. ಅಂಥ ವ್ಯಸನ ಪರನಾಗಿರ್ತಕ್ಕಂಥ, ಅದರಲ್ಲಿ ಆಸಕ್ತಿ ಇರತಕ್ಕಂಥ ಧರ್ಮರಾಜನನ್ನ ಭೀಮಾರ್ಜುನರು ನಕುಲ ಸಹದೇವರು ಇಬ್ಬರು ಹೇಗೆ ಅನುಸರಿಸಿದರು, ಅದರಿಂದಾಗಿ ತಾನೇ ಇಷ್ಟೆಲ್ಲ ಕಷ್ಟಗಳು ಬಂದಿದ್ದು. ಅಲ್ಲಿ ಹೇಳ್ತಾರೆ ಧರ್ಮರಾಜನ ವಿಶೇಷವಾಗಿರತಕ್ಕಂಥ ವ್ಯಸನ ಅಂತ ಹೇಳ್ತಾರಲ್ಲ, ಆ ವ್ಯಸನ ಧರ್ಮರಾಜರಿಗಿಲ್ಲ. ನಿಜವಾದ ವಿಚಾರ ನೋಡಬೇಕಾದರೆ ವ್ಯಸನ ಪರರೇ ಆಗಿದ್ದರೆ ಧರ್ಮ ಅಂತ ಹೇಳೋದೇ ಇಲ್ಲ. ಈ ಜೂಜು ಅಂತ ಹೇಳ್ತಾರೆ, ಪಗಡೆ ಆಟ ಅನ್ನೋದು, ಪಗಡೆ ಆಟ ಅನ್ನೋದು ರಾಜರಿಗೆ ಅದು ಲಕ್ಷಣ, ರಾಜರ ಲಕ್ಷಣ ಅದು. ಅವರಿಗೆ ತುಂಬ ಲಕ್ಷಣ ಅಂದರೆ ಏನು ಅಂತ ಹೇಳ್ತಾರೆ, ನಮಗೆಲ್ಲ ಅವಲಕ್ಷಣ ಅಂತ ಹೇಳಿ ರಾಜರಿಗೆ ಮಾತ್ರ ಲಕ್ಷಣ ಆಗುತ್ತ ಅದು. ಅಂದರೆ ತುಂಬ ಶ್ರಮ ಪಟ್ಟಿದ್ದಕ್ಕಂಥ ವ್ಯಕ್ತಿಗಳಿಗೆ ಆಯಾ ಒಂದು ಕ್ರೀಡೆಗಳಲ್ಲಿ ಆಸಕ್ತಿ ಕ್ಷಮಿಸಿದ್ದಾರೆ. ಅಲ್ಲಿ ಶಾಸ್ತ್ರದಲ್ಲಿ ರಾಜರಿಗೆ ಕೆಲವೆಲ್ಲ ಕ್ಷಮಿಸಿದ್ದಾರೆ, ಆದರೆ ಅದು ವಿಶೇಷವಾಗಿ ಯಾರಿಗೂ ತೊಂದರೆ ಕೊಡದೇ ಇರಬೇಕು. ಇಲ್ಲಿ ನೋಡಬೇಕಾಗಿದ್ದೇನು ಗೊತ್ತಾ, ಧರ್ಮರಾಜರನ್ನ, ಯದ್ಯಪಿ ಧರ್ಮರಾಜ ತಾನಾಗಿ ಹೋಗಿ ಪಗಡೆ ಆಡಿದ್ದು ಅಂತ ಎಲ್ಲೂ ಇಲ್ಲ ನೋಡಿ. ಎಲ್ಲಾದರೂ ಸರಿ, ವಿಶೇಷವಾಗಿ ಧರ್ಮರಾಜ ಇಂಥ ಕಡೆ ಹೋಗಿದ್ದ, ಇಂಥ ಕಡೆ ಪಗಡೆ ಆಡಿದ್ದ, ಹೀಗೆಲ್ಲ ಕಳ್ಕೊಂಡು ಬಂದ ಅಂಥೇಳಿ ಎಲ್ಲಾದರೂ ಭಾರತದಲ್ಲಿ ಒಂದು ಕಡೆ ಉಲ್ಲೇಖ ಇದೆಯಾ? ಎಲ್ಲೂ ಇಲ್ಲ. ಪಗಡೆ ಆಟದಲ್ಲಿ ನಿಷ್ಣಾತರವರು, ನಿಷ್ಣಾತರವರು, ಅದರ ಲೋಪದೋಷಗಳು ಗೊತ್ತಿದ್ದವರವರು. ಆದರೆ ಅವರನ್ನ ಬಲವಂತವಾಗಿ ಕರೆಸಿದ್ದು, ಧೃತರಾಷ್ಟ್ರನ ಮೂಲಕ ಕರೆಸಿದ್ದು ದುರ್ಯೋಧನ. ತಾವಾಗಿ ನಾನು ಆಟ ಆಡ್ತೇನೆ ಬನ್ನಿ ಅಂತ ಧರ್ಮರಾಜ ಬರಲಿಲ್ಲ. ಎರಡು ಸಲ ಆಯಿತು, ಎರಡು ಸಲವೂ ಹಾಗೆ ಬಲವಂತವಾಗಿ ಕರೆಸಿದ್ದು, ಬಲವಂತವಾಗಿ ಕರೆಸಿದ್ದು, ಬಲವಂತವಾಗಿ ಸೆಳೆಸಿದ್ದು. ಆದ್ದರಿಂದ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಿಕ್ಕ ನಾಲ್ಕು ಜನ ಅದರ ತಂಟೆಗೆ ಹೋಗಲಿಲ್ಲ, ಇವರು ಅದರ ತಂಟೆಗೆ ಹೋಗಿದ್ದರು. ಅದಕ್ಕೆ ವ್ಯಸನಿ ನಮ್ಮ ಅಂತ ಶಬ್ದ ಪ್ರಯೋಗ ಅಷ್ಟೆ. ಯಾಕಂದರೆ ನಾವು ದೊಡ್ಡವರ ಬಗ್ಗೆ ತಪ್ಪಾಗಿ ತಿಳಿಯದೇ ಇರೋದೇ ಸಾಧನ. ಧರ್ಮರಾಜರ ಬಗ್ಗೆ ಬಾಯಿಗೆ ಬಂದಂತೆ ಅವ್ರು ತಿಳ್ಕೊಂಬಿಟ್ರೆ, ಬುದ್ಧಿಗೆ ಬಂದಂತೆ ತಿಳ್ಕೊಂಬಿಟ್ಟು ಬಾಯಿಗೆ ಬಂದಂತೆ ಮಾತಾಡಿದರೆ ಸಾಕಲ್ಲವೇ, ಕೋಟಿ ಜನ್ಮದ ಸಾಧನ ಧ್ವಂಸ ಆಗ್ಬಿಡುತ್ತೆ. ಇನ್ನು ಹೇಳ್ತಾರೆ, ಕಥಂ ಧರ್ಮಭೃತಾಂ ಶ್ರೇಷ್ಠ ಸುತೋ ಧರ್ಮಸ್ಯ ಧರ್ಮವಿತ್ ಅನರ್ಹ ಪರಮ ಪರಮಂ ಕ್ಲೇಶಂ ಸೋಢವಾನ್ ಸ ಯುಧಿಷ್ಠಿರ. ಧರ್ಮಾತ್ಮರಲ್ಲಿ ಶ್ರೇಷ್ಠರು ಧರ್ಮದೇವರ ಮಗ, ಧರ್ಮಸ್ಯ ಸುತಃ ಧರ್ಮವಿತ್ ಧರ್ಮ ಗೊತ್ತಿದ್ದವರು, ವಿಶೇಷವಾಗಿ ತನಗೆ ಅಷ್ಟು ಕಷ್ಟಗಳು ಬರಬಾರದು ಅಂತಹ ಕಷ್ಟಗಳು ಬಂದಾಗ, ಅವರಿಂದ ತೊಂದರೆಗಳು ಬರ್ತಾ ಇದ್ದರೆ ಯಾಕೆ ತಡ್ಕೊಂಡ್ರು? ಕಥಂಚ ಬಹುಲಾ ಸೇನಾಃ ಪಾಂಡವ ಕೃಷ್ಣ ಸಾರಥಿ ಅಸ್ಯನ್ನೇಕೋ ನಯತ್ ಸರ್ವಾಃ ಪಿತೃಲೋಕಂ ಧನಂಜಯ. ಇಲ್ಲಿ ಹೇಳುತ್ತಾ ಇದ್ದಾರೆ, ಕೃಷ್ಣ ಸಾರಥಿಯಾಗಿರುವಾಗ ಕೃಷ್ಣನನ್ನೇ ಸಾರಥಿಯಾಗಿಟ್ಟುಕೊಂಡು ಪಾಂಡವ ಮಧ್ಯನಾಗಿರತಕ್ಕಂಥ ಧನಂಜಯ ಏಕಃ ಒಬ್ಬನೇ ಆ ಇಡೀ ಸೈನ್ಯಗಳು ತುಂಬ ಸೈನ್ಯವನ್ನು ಯಮಧರ್ಮರಾಜರ ಸದನಕ್ಕೆ ಕಳಿಸಿದರಲ್ಲ, ಹೇಗೆ? ಇಲ್ಲಿ ಪ್ರಶ್ನೆ, ಕೃಷ್ಣ ಇದ್ದಾನಲ್ಲ ಮತ್ತು ಕೃಷ್ಣ ಇಟ್ಟುಕೊಂಡು ಅಂತ ಹೇಳ್ತಾ ಇದ್ದೀರಲ್ಲ ಅಂದರೆ, ಹಾಗಲ್ಲ, ಯುದ್ಧ ಮಾಡದೇ ಇರತಕ್ಕ ಕೃಷ್ಣನನ್ನು ಇಟ್ಟುಕೊಂಡು ಒಬ್ಬನೇ ಯುದ್ಧ ಮಾಡತಾ ಅಷ್ಟು ಜನರನ್ನು ಹೇಗೊಂದ? ಜನಕ್ಕೆ ಬರುವ ಪ್ರಶ್ನೆ ಜನಮೇಜಯರಾಯ ಹಾಕಿದ್ದು. ಜನಮೇಜಯರಾಯನಿಗೆ ಗೊತ್ತು ಕೃಷ್ಣ ಏನು ಅಂತ. ಏತದ ಅಚಕ್ಷ್ವಮೇ ಸರ್ವಂ, ಏತದ ಆಚಕ್ಷ್ವ ಮೇ ಸರ್ವಂ ಯಥಾ ವೃತ್ತಂ ತಪೋಧನ ಯದಿಯಚ್ಚ ಕೃತವಂತಸ್ತೆ ತತ್ರ ತತ್ರ ಮಹಾರಥಾಃ. ಅದು ಹೇಗೆ ನಡೆಯಿತು ಎಲ್ಲ ಹೇಳಿ ಮಹಾನುಭಾವರೇ. ಆ ನಡೆಯುವಾಗ ಮಧ್ಯದಲ್ಲಿ ಇವರು ಏನೇನು ಮಾಡಿದರು, ಏನೇನು ಕೇಳಿದರು, ಹೇಗೆ ತಿರುಗಾಡಿದರು, ಅವೆಲ್ಲ ಹೇಳಿ. ಯಾಕಂದರೆ ಆ ದೊಡ್ಡವರ ಚರಿತೆ, ಅವರ ನಡೆನುಡಿಗಳು ನಮಗೆ ಹಾದಿ ದೀಪ ಆಗ್ತದೆ. ಇನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಧರ್ಮಭೃತಾಂ ಶ್ರೇಷ್ಠ ಅಂತ ಧರ್ಮರಾಜನಿಗೆ ಹೆಸರು. ಧರ್ಮವನ್ನು ಧಾರಣೆ ಮಾಡಿದವರಲ್ಲಿ ಶ್ರೇಷ್ಠ, ಧರ್ಮವಿತ್ ಧರ್ಮ ಗೊತ್ತಿದ್ದವರು, ಧರ್ಮಸ್ಯ ಸುತಃ ಧರ್ಮರಾಜರ ಸುತ. ಇಷ್ಟೆಲ್ಲ ಅವರಿಗೆ ಹೆಸರು ಬರಬೇಕಾದರೆ ಧರ್ಮ ಗೊತ್ತಿದ್ದವರು ಅಂತ ಬರಬಹುದು, ಗೊತ್ತಿದ್ರೂ ಆ ಧರ್ಮವನ್ನು ಮಾಡಲ್ಲ. ಆದರೆ ಧರ್ಮಭೃತಾಂ, ಧರ್ಮವನ್ನು ಮಾಡುವಂಥವರಲ್ಲಿ, ಅನುಷ್ಠಾನಕ್ಕಿಟ್ಟವರಲ್ಲಿ ಶ್ರೇಷ್ಠರು ಅಂದಾಗ ಮತ್ತೆ ಈ ಶಬ್ದ ಅವರಿಗೆ ಹೇಗೆ ಕೂಡುತ್ತೆ? ಏನು ವಿದ್ಯೂತೆ ವ್ಯಸನಿ ನಮ್ ಅಂತ ಹೇಳಿದರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಆಸಕ್ತರಾಗಿದ್ರಷ್ಟೇ ಹೊರತು ಯಾರಿಗೂ ಅದರಿಂದ ತೊಂದರೆ ಬರಲಿಲ್ಲ. ಅವಾಗ ವೈಶಂಪಾಯನರು ಹೇಳ್ತಾ ಇದ್ದಾರೆ, ರಕ್ಷಣಂ ಕುರು ಮಹಾರಾಜ ವಿಪುಲೋಯಮನುಕ್ರಮಃ ಪುಣ್ಯಾಖ್ಯಾನಸ್ಯ ವಕ್ತವ್ಯಃ ಕೃಷ್ಣದ್ವೈಪಾಯನೇರಿತಃ. ಅಯ್ಯ, ವೇದವ್ಯಾಸರು ಹೇಳಿರತಕ್ಕಂಥ ಒಂದು ಪುಣ್ಯಕರವಾದ ಆಖ್ಯಾನ, ಪವಿತ್ರಕರವಾದ್ದು, ಅದನ್ನು ನಾನು ಚೆನ್ನಾಗಿ ಹೇಳಬೇಕು, ನೀನು ಸಾವಧಾನವಾಗಿ ಕೂತ್ಕೋ, ಯಾಕೆ ತುಂಬ ಇದೆ ಹೇಳಲಿಕ್ಕೆ. ಮಹರ್ಷೇ ಸರ್ವಲೋಕೇಶು ಪೂಜಿತಸ್ಯ ಮಹಾತ್ಮನಃ ಪ್ರವಕ್ಷ್ಯಾಮಿ ಮತಂ ಕೃತ್ಸ್ನಂ ವ್ಯಾಸಸ್ಯಾಮಿ ತತೇಜಸಃ. ಮೊದಲು ವಿಶೇಷವಾಗಿರತಕ್ಕಂಥ ಈ ಗ್ರಂಥವನ್ನು ಕೇಳಿದರೆ ಏನು ಪುಣ್ಯ ಬರುತ್ತೆ ಅದನ್ನು ಹೇಳಿಬಿಡ್ತದೆ, ಏನು ಫಲ ಬರುತ್ತೆ ಅಂತ ಹೇಳಿ ನಂತರ ಮಿಕ್ಕದ್ದನ್ನು ಹೇಳಲಿಕ್ಕೆ ಹೋಗ್ತಾರೆ. ವಾದಿರಾಜರು ಹೇಳ್ತಾರೆ, ಮಹಾನುಭಾವರು, ನಿತ್ಯಂ ಕೀರ್ತಯ ಭಾರತಂ ಅಂತ. ನೀನು ನನ್ನ ಸನ್ನಿಧಾನದಲ್ಲಿ ನಿತ್ಯವೂ ಭಾರತವನ್ನು ಹೇಳು ಅಂತ ಹೇಳ್ತಾರೆ. ಭಾರತ ಅಂದರೆ ರುಜುಗಣಸ್ಥರಿಗೆ ಅಷ್ಟು ಇಷ್ಟ, ವೇದವ್ಯಾಸರ ಗ್ರಂಥ ಅದು. ಅದಕ್ಕೆ ನಾನು ಇಟ್ಟುಕೊಂಡದ್ದು ಆಖ್ಯಾ ವಾದಿರಾಜರ ಸನ್ನಿಧಾನದಲ್ಲಿ ನಿತ್ಯ ಅವರಿಗೆ ಸರ್ವೋಪಚಾರ ಈ ಭಾರತವೇ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಸರ್ವಲೋಕ ಪೂಜಿತರಾಗಿರತಕ್ಕಂಥ ವೇದವ್ಯಾಸರು ಅವರ ಮತ ಕೃತ್ಸನಂ ಮತಂ ಪ್ರವಕ್ಷ್ಯಾಮಿ ವ್ಯಾಸಸ್ಯಾಮಿತ ತೇಜಸಃ. ಅಮಿತ ತೇಜೋಮೂರ್ತಿಗಳಾದ ವೇದವ್ಯಾಸರ ಮತವಿದು, ಅದನ್ನು ನಾನು ಚೆನ್ನಾಗಿ ಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದಂ ಶತಸಹಸ್ರಂ ಹಿ ಲೋಕಾನ ಶ್ಲೋಕಾನಾಂ ಪುಣ್ಯಕರ್ಮಣಾಂ ಸತ್ಯವತ್ಯಾತ್ಮಜೇನೇಹ ವ್ಯಾಖ್ಯಾತಂ ಅಮಿತೌಜಸ. ಮಹಾ ತೇಜೋಭರಿತರಾಗಿರತಕ್ಕಂಥ ಭಗವಂತ ವೇದವ್ಯಾಸರು ಭಗವಂತ ಸತ್ಯವತಿ ತನಯ ಪುಣ್ಯಕರ್ಮಣ. ಪುಣ್ಯ ಅಂದರೆ ಪುಣ್ಯಕರವಾದ ಕರ್ಮಗಳನ್ನೇ ಮಾಡತಕ್ಕಂಥವರು ಅಂತ ಒಂದರ್ಥ. ಇನ್ನೊಂದರ್ಥ, ಭಗವಂತನೇ ಪುಣ್ಯ. ಪುಣ್ಯ ಪಾಪಮಪಿ ತ್ವಮೇವ ಹಿ ದೇವ ಗುಹ್ಯಮಿದಂ ಪರಂ. ಅರಣ್ಯಕಾಚಾರ್ಯ ಹೇಳ್ತಾರೆ, ಪುಣ್ಯ ಪಾಪದಲ್ಲಿ ಪುಣ್ಯ ಪಾಪ ಹೆಸರನ್ನು ನೀನೇ ಇದೆಯಪ್ಪ ಅಂತ. ಅಂದರೆ ಪುಣ್ಯನಾಮಕ ಭಗವಂತನ ಪ್ರೀತಿಗಾಗಿ ಕರ್ಮಗಳನ್ನು ಮಾಡತಕ್ಕಂಥವರಾದ್ದರಿಂದ ಇವರು ಪುಣ್ಯಕರ್ಮರು. ಪುಣ್ಯ ಬೇಕು ಅಂತ ಮಾಡಲ್ಲ ಅವರು, ಪುಣ್ಯನಾಮಕ ಭಗವಂತನ ಪ್ರೀತಿಗಾಗಿ ಮಾಡುತ್ತಾರೆ. ಅಲ್ಲ ರೀ, ಪುಣ್ಯನಾಮಕ ಭಗವಂತನ ಪ್ರೀತಿಯಾದರೂ ಪುಣ್ಯಕ್ಕಾಗಿ ಮಾಡಿದರೂ ಬರೋದು ಪುಣ್ಯವೇ ಅಲ್ಲ ಅಂದರೆ, ಇಲ್ಲ ಕೇವಲ ಪುಣ್ಯ ಬರಬೇಕು ಒಂದು ಪ್ರಾಫಿಟ್ ಅದರಿಂದ ಸುಖ ಬರಬೇಕು ಅಂತ ಮಾಡಿದವರಿಗೆ ಕೇವಲ ಪುಣ್ಯ ಬರುತ್ತೆ. ಪುಣ್ಯನಾಮಕ ಭಗವಂತನ ಪ್ರೀತಿಗಾಗಿ ಮಾಡಿದರೆ ಪುಣ್ಯದ ಜೊತೆಗೆ ಅವ ಸಿಗ್ತಾನೆ, ಅವನು ಸಿಗೋದು ಇವರಿಗೆ ಪ್ರಧಾನ ಗುರಿ. ಅವನೇ ಬೇಕಾದ್ದರಿಂದ ಅವನ ಪ್ರೀತಿಗಾಗಿ ಮಾಡಿದರು. ಅವನು ಸಿಗುವಾಗ ಭತ್ತ ಸಿಕ್ಕಾಗ ಹೊಟ್ಟು ತಾನಾಗಿ ಸಿಗುತ್ತಲ್ಲ, ಹಾಗೆ ಅವರಿಗೆ ಪುಣ್ಯವೂ ಸಿಕ್ಕಿತಷ್ಟೇ. ಪುಣ್ಯದ ಕಡೆ ಗಮನ ಅವರಿಗಿಲ್ಲ, ಪುಣ್ಯದೊಳಗಿರುವ ಪುಣ್ಯನಾಮಕ ಭಗವಂತನ ಕಡೆಗೆ ಗಮನವಿದೆ. ಆದ್ದರಿಂದ ಆ ಮಹಾತ್ಮರಿಗೆ ಪುಣ್ಯಕರ್ಮರು ಅಂತ ಹೆಸರು. ಇಲ್ಲದ್ರೆ ನಾವು ಮಾಡ್ತೀವಿ, ಒಂದೆರಡು ದೀಪ ತರ್ತೀವಿ ಕೊಡ್ತೀವಿ, ಅದ್ರ ಹಿಂದೆ ಪುಣ್ಯ ಬೇಕು. ಒಂದು ಸ್ವಯಂ ಪಾಕದಾನ ಕೊಡ್ತೀವಿ, ಪುಣ್ಯ ಬೇಕು. ಅವರು ಪುಣ್ಯಕರ್ಮರು, ಪುಣ್ಯ ಬೇಕು ಪುಣ್ಯ ಬೇಕು ಅಂತ ಮಾಡಿ ನಮ್ಮ ಜೊತೆಗೆ ಅವ್ರು ಕೂತ್ರಲ್ಲ ಅಂದರೆ ಹಾಗಲ್ಲ. ಪುಣ್ಯಕರ್ಮರು ಅಂದರೆ ಆ ಕರ್ಮ ಮಾಡಿದ್ದರಿಂದ ಏನು ಪುಣ್ಯ ಬರುತ್ತಲ್ಲ, ಆ ಪುಣ್ಯ ಅವನನ್ನು ಪಡೆಯಲಿಕ್ಕೆ ಖರ್ಚಾಗಬೇಕು, ಅವನೇ ಬೇಕು ಅಂತ ಕರ್ಮ ಮಾಡಿದವರವರು, ಅದಕ್ಕೆ ಪುಣ್ಯ ಕರ್ಮಣ. ಇನ್ನೊಂದು ಅರ್ಥ ಹೇಳ್ತಾರೆ, ಅವರು ದೇವರನ್ನೇ ಬಯಸಿ ಮಾಡಿದರು, ಏನೋ ಪುಣ್ಯ ಬೇಕು ಅಂತ ಮಾಡಲಿಲ್ಲ. ಅದಕ್ಕೆ ಅವರ ಕರ್ಮಗಳೆಂಥ ಉದಾಯಿತು ಅಂದರೆ ಪುಣ್ಯ ಕರ್ಮಗಳಾಯಿತು, ಅಂದರೆ ಜಗತ್ತಿಗೆ ಪುಣ್ಯವನ್ನು ಕೊಡತಕ್ಕಂಥ ಕರ್ಮಗಳಾಯಿತು. ಅವರು ಪುಣ್ಯವನ್ನೇ ಬಯಸಿ ಕರ್ಮ ಮಾಡಿದರೆ ಅವರಿಗೆ ಮಾತ್ರ ಪುಣ್ಯ ಬರ್ತಿತ್ತು, ಇನ್ಯಾರಿಗೆ ಬರ್ತಾ ಇದ್ದಿಲ್ಲ. ಆದರೆ ಪುಣ್ಯ ನಾಮಕ ಭಗವಂತನನ್ನೇ ವಿಶೇಷವಾಗಿ ಬಯಸಿ ಮಾಡಿದ್ದರಿಂದ ಅವರು ಯಾವ ಯಾವ ಕರ್ಮಗಳು ಮಾಡಿದ್ದಾರೋ ಆ ಕರ್ಮಗಳನ್ನು ಕೀರ್ತನೆ ಮಾಡಿದವರಿಗೂ ಪುಣ್ಯ ಬರ್ತಾ ಇದೆ. ಅಂದರೆ ಪುಣ್ಯ ಕೊಡುವ ಕರ್ಮವನ್ನು ಮಾಡಿದ, ಅಂದರೆ ಇತರರಿಗೂ ಪುಣ್ಯ ಕೊಡುವ ಕರ್ಮಗಳನ್ನು ಮಾಡಿದ ಮಹಾನುಭಾವರಾದ್ದರಿಂದ ಅವರಿಗೆ ಪುಣ್ಯಕರ್ಮರು ಅಂತ ಹೆಸರು. ಅದಕ್ಕೆ ಪುಣ್ಯನಾಮಕ ಭಗವಂತನನ್ನು ಪ್ರೀತಿಗೊಳಿಸುವ ಕರ್ಮ ಮಾಡಿದವರಾದ್ದರಿಂದ ಪುಣ್ಯಕರ್ಮರು. ಇವರ ಕರ್ಮಗಳನ್ನು ನೆನೆದರೇನೆ ಪುಣ್ಯ ಬರುವಂತೆ ಕರ್ಮಗಳನ್ನು ಮಾಡಿದವರಾದ್ದರಿಂದ ಪುಣ್ಯಕರ್ಮರು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಅಂಥ ಮಹಾನುಭಾವರ ಕುರಿತು ಅವರ ಚರಿತ್ರೆ ನಾ ಹೇಳ್ತಾರೆ ಇಲ್ಲಿ. ಈ ಚರಿತ್ರೆ ಯಾರದ್ದು? ಪಾಂಡವರದ್ದು ಹೇಳ್ತಾ ಇದ್ದಾರಲ್ಲ, ಹೇಳ್ತಾ ಇದ್ದಾರೆ ನೋಡಿ. ಪಾಂಡವರು ಗೊಂಬೆಗಳಷ್ಟೇ, ಗೊಂಬೆಗಳಷ್ಟೇ. ಅದೇನ್ರಿ ಭೀಮಸೇನ ದೇವನ ಗೊಂಬೆ ಅಂತೀರಾ? ಅವರೇ ಹೇಳಿದ್ದು ಅಸ್ವತಂತ್ರರು ಜೀವರೆಲ್ಲ, ಅವರೆಲ್ಲ ಅವರೊಬ್ರು ತಾನೇ? ರುಜುಗಣಸ್ಥರಾಗಿರಬಹುದು, ದೊಡ್ಡವರಾಗಿರಬಹುದು, ಜ್ಞಾನಿಗಳಾಗಿರಬಹುದು, ಪೂರ್ಣ ಪ್ರಜ್ಞರಾಗಿರಬಹುದು, ಅಸ್ವತಂತ್ರರಂತ ಹೌದಲ್ವೇ? ಅವರೇ ಹೇಳಿದ್ದು ತಾನೇ ಜಗತ್ತಿಗೆ, 5 ಜನ ಅಸ್ವತಂತ್ರರಲ್ಲವೇ? ತಾವಾಗಿ ಏನಾದರೂ ಕರ್ಮ ಮಾಡಲಿಕ್ಕಾಗುತ್ತಾ? ಏನು ಮಾಡಲಿಕ್ಕಾಗಲ್ಲ. ಹಾಗಾದರೆ ಅವರವರ ಹೆಸರಿನಿಂದ ಅವರವರಲ್ಲಿದ್ದುಕೊಂಡು ಆ ಕರ್ಮಗಳನ್ನು ಮಾಡಿದ್ಯಾರು? ಅಂದರೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಹೆಸರಿರುವ ಭಗವಂತನ 5 ರೂಪಗಳು. ಭಗವಂತನ 5 ರೂಪಗಳು ಬಂದಿತ್ತು. ಆ 5 ರೂಪಗಳು ಪುಣ್ಯಕರ್ಮರು, ಅಂದರೆ ವಿಶೇಷವಾಗಿರತಕ್ಕಂಥ ಜಗತ್ತನ್ನೇ ಪವಿತ್ರ ಮಾಡುವ ಕರ್ಮ ಇರತಕ್ಕಂಥದ್ದು ಯಾರಿಗೆ ಅಂದರೆ ಆ 5 ಭಗವದ್ರೂಪಗಳಿಗೆ. ಹಾಗಾದರೆ ಭಾರತ ಯಾರ ಚರಿತ್ರೆ? ಅಂದರೆ ಮೇಲ್ನೋಟಕ್ಕೆ 5 ಜನ ಪಾಂಡವರ ಚರಿತ್ರೆ. ಕಣ್ಣು ತೆಗೆದು ನೋಡಿದರೆ 5 ಭಗವದ್ರೂಪಗಳ ಚರಿತ್ರೆ, 5 ಭಗವದ್ರೂಪಗಳ ಚರಿತ್ರೆ, ವಿಚಿತ್ರವಾದ 5 ರೂಪಗಳ ಚರಿತ್ರೆಯೇ ಭಾರತ. ಹಾಗಾದರೆ ಭಾರತ, ಭಾರತ ದೇವರನ್ನೇ ಹೇಳ್ತಾ ಇದೆ. ಅದಕ್ಕೆ ಆ ಭಾರತಕ್ಕೆ ಪಂಚಮ ವೇದ ಅಂತ ಹೆಸರು. ನೋಡಿ, ವೇದಗಳೆಲ್ಲ ಮೇಲ್ನೋಟಕ್ಕೆ ರುದ್ರ, ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ ಮೊದಲಾದಂಥ ಎಲ್ಲ ದೇವತೆಗಳ ಕುರಿತು ಹೇಳುತ್ತೆ, ಹೌದಾ? ವೇದಗಳು ಅನಾದಿ ನಿತ್ಯ. ಅಂಥ ಕಾಲಕ್ಕೆ ಪ್ರಳಯ ಕಾಲದಲ್ಲಿ ಇದು ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ, ಅಗ್ನಿ ಮೊದಲಾದಂಥ ಈ ಹೆಸರುಗಳೆಲ್ಲ ವ್ಯಕ್ತಿಗಳ ಹೆಸರುಗಳಲ್ಲ, ಪದಗಳ ಹೆಸರುಗಳು. ಆ ಪದವಿಯಲ್ಲಿ ಇದ್ದದ್ದಕ್ಕೆ ಅವರಿಗೆ ಹೆಸರು. ಪದವಿ ಇಲ್ಲ, ಅವರನ್ನು ಅಗ್ನಿ ಅಂತ ಯಾರು ಕರೆಯಲ್ಲ. ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವೇ ಇಲ್ಲ, ಪದಗಳೇ ಇಲ್ಲ, ಇವರೆಲ್ಲರೂ ದೇವರ ಹೊಟ್ಟೆಯಲ್ಲಿ ಮಲಗಿದ್ದಾರೆ. ಇವರೆಲ್ಲರೂ ಇದ್ದರೂ ಅವರಿಗ ಪದದ ಹೆಸರಿಲ್ಲ, ಪದಾಧಿಕಾರಿಗಳಲ್ಲ. ಆದರೂ ಆಗಲೂ ವಿಶೇಷವಾಗಿ ವೇದ ರುದ್ರ ಇಂದ್ರ ಚಂದ್ರ ಅಂತವ್ರನ್ನ ಹೊಗಳ್ತಾ ಇದೆ. ಯಾವಾಗೂ ಇದ್ರು ಅಂತಲ್ಲ, ಈಗಿದ್ದಾರೆ ಅಂತ ಹೊಗಳ್ತಾ ಇದೆ ಪ್ರಳಯ ಕಾಲದಲ್ಲಿ. ಹೌದಾ? ಮತ್ತೆ ಇಲ್ಲದವರನ್ನ ಕುರಿತು ವೇದ ಹೇಳ್ತಾ ಇದೆಯಲ್ಲ. ಯಾವಾಗೋ ಇದ್ದವರನ್ನ ಕುರಿತು ಹೇಳಿದ್ರೆ ಅಡ್ಡಿ ಇಲ್ಲ, ವೇದ ಯಾವಾಗೂ ಇದ್ದವರನ್ನ ಕುರಿತೇ ಹೇಳ್ತಾ ಇರುತ್ತೆ ಯಾವಾಗೂ ಅಂತ ಹೇಳ್ತೀರಾ ಅಂದ್ರೆ, ಹೌದು ಅಂದ್ರೆ ಬ್ರಹ್ಮ ರುದ್ರ ಇಂದ್ರ ಚಂದ್ರ ಅಗ್ನಿ ಮೊದಲಾದ ದೇವತೆಗಳಲ್ಲಿ ಭಗವಂತ ಬ್ರಹ್ಮ ರುದ್ರ ಇಂದ್ರ ಚಂದ್ರ ಅಗ್ನಿ ಅಂತ ರೂಪಗಳಿಂದ ಇದ್ದಾನೆ. ಅವರೆಲ್ಲರೂ ಪದಗಳನ್ನ ಬಿಟ್ಟರು, ಪದಗಳಿಲ್ಲದಿದ್ದರೂ ದೇವರ ಹೊಟ್ಟೆಯಲ್ಲಿ ಮಲಗಿದರು, ಅವರೊಳಗಿರುವ ಭಗವದ್ ರೂಪ ಮಾತ್ರ ಹೊರಗೆ ನಿಂತೇ ಇದೆ. ಆ ರೂಪಕ್ಕೆ ಹೆಸರುಗಳು ಇದ್ದೇ ಇವೆ. ಏನಂತ? ಬ್ರಹ್ಮ ರುದ್ರ ಇಂದ್ರ ಚಂದ್ರ ಅಗ್ನಿ ಮೊದಲಾದ ಹೆಸರುಗಳೆಲ್ಲ ಅವನಿಗಿದ್ದೇ ಇವೆ. ಆದ್ದರಿಂದ ಸದಾಕಾಲ ಇರುವಂಥ ಆಯಾ ಹೆಸರುಗಳಿಂದ ಕರೆಸಿಕೊಳ್ಳುವಂಥ ದೇವರನ್ನ ಕುರಿತು ಸದಾ ಹೇಳುವುದರಿಂದ ವೇದಗಳು ಅಪೌರುಷೇಯ. ಅರ್ಥ ಆಯ್ತಲ್ವಾ? ಹಾಗಾದರೆ ಭಾರತಕ್ಕೆ ಪಂಚಮ ವೇದ ಅಂತ ಹೆಸರು ಬಂದಿದೆ. ಅಂಥ ಕಾಲಕ್ಕೆ ಇವತ್ತಿದ್ದು ನಾಳೆ ಇಲ್ಲದೆ ಹೋಗುವಂಥ ಪಾಂಡವರ ಕುರಿತು ಹೇಳಲಿಕ್ಕೆ ಸಾಧ್ಯವಾ? ಅಂದರೆ ಕೇವಲ ಪಾಂಡವರನ್ನ ಕುರಿತು ಹೇಳಿಲ್ಲ, ಐದು ರೂಪದ ಭಗವಂತನ ವ್ಯಾಪಾರವನ್ನ ಹೇಳಿತು, ಜೊತೆಗೆ ಪಾಂಡವರ ಕುರಿತು ಹೇಳಿದೆ. ಈ ಅರ್ಥ ನಮಗೆ ಬರಬೇಕು. ಹಾಗಾದರೆ ಪುಣ್ಯಕರ್ಮಣ ಅಂತ ಹೇಳಿದರೆ ಪುಣ್ಯಕರವಾದ ಕರ್ಮಗಳು, ಜಗತ್ತನ್ನೇ ಪವಿತ್ರಗೊಳಿಸುವ ಕರ್ಮಗಳು ಮಾಡಿದವರು ಯಾರು ಅಂದರೆ ಐದು ರೂಪದ ಭಗವದ್ ರೂಪಗಳು, ಅವರಾದ ಮೇಲೆ ಇವರು. ಆ ಐದು ರೂಪದ ಭಗವದ್ ರೂಪಗಳನ್ನು ಪಡೆಯಲಿಕ್ಕೆ ಕರ್ಮಗಳು ಮಾಡಿದ್ದರಿಂದ ಪುಣ್ಯಕರ್ಮರು, ಪುಣ್ಯ ನಾಮಗ ಭಗವಂತನ ಪಡೆಯಲಿಕ್ಕೆ ಕರ್ಮಗಳನ್ನು ಮಾಡಿದ್ದರಿಂದ ಪುಣ್ಯಕರ್ಮರು. ಅದಕ್ಕೆ ಹೇಳ್ತಾರೆ ಇಂಥ ಪುಣ್ಯಕರ್ಮರ ಚರಿತ್ರೆ ಹೇಳ್ತಾ ಇದ್ದಾರೆ. ಶತಂ ಸಹಸ್ರಂ ಹಿ ಇದಂ. ಈ ಭಾರತ ಎಂಥದ್ದು ಅಂದರೆ ಆ ಮಹಾತ್ಮರ ಚರಿತ್ರೆ ಲಕ್ಷ ಶ್ಲೋಕಗಳಿಂದ ಬರದದ್ದು. ಯೈದಂ ಶ್ರಾವಯೇತ್ ವಿದ್ವಾನ್ ಯೇ ಚೇದಂ ಶೃಣುಯುರ್ನರಾಹ ತೇ ಬ್ರಹ್ಮಣ ಸ್ಥಾನಮೇತ್ಯ ಪ್ರಾಪ್ನುಯುರ್ ದೇವತುಲ್ಯತಾಂ. ಹೇಳ್ತಾ ಇದ್ದಾರೆ ಯೈದಂ ಶ್ರಾವಯೇತ್ ವಿದ್ವಾನ್, ಯಾರಾದರೆ ಇದನ್ನ ತಿಳ್ಕೊಂಡು ಹೇಳುತ್ತಾರೋ, ಏಚೇದಂ ಶೃಣುಯುರ್ ನರಾಹ, ಯಾರಾದರೆ ಇದನ್ನು ಚೆನ್ನಾಗಿ ತಿಳಿದವರ ಬಾಯಿಂದ ಕೇಳುತ್ತಾರೋ ಅವರು, ತೇ ಬ್ರಹ್ಮಣ ಸ್ಥಾನಮೇತ್ಯ. ಬ್ರಹ್ಮಣ ಸ್ಥಾನಮೇತ್ಯ ಅಂತ ಹೇಳಿದ್ರೆ ಒಂದರ್ಥ ಬ್ರಹ್ಮಲೋಕದ, ಬ್ರಹ್ಮಲೋಕವನ್ನು ಸೇರುತ್ತಾರೆ ಅಂತ. ಇನ್ನೊಂದು ಬ್ರಹ್ಮ ಶಬ್ದಕ್ಕರ್ಥ ಯಾವುದು ಅಂದರೆ ಭಗವಂತ, ಭಗವಂತನ ಸ್ಥಾನ ಅಂದರೆ ವೈಕುಂಠ, ಬ್ರಹ್ಮದೇವರ ಜೊತೆಗೆ ವೈಕುಂಠಕ್ಕೆ ಹೋಗ್ತಾರೆ. ಪ್ರಾಪ್ನುಯು ದೇವತುಲ್ಯತಾಂ, ಅವರೆಲ್ಲರೂ ಕೂಡ ದೇವ ಸಮಾನರಾಗ್ತಾರೆ ಅಂದರೆ ಹೇಳ್ತಾ ಇದ್ದಾರೆ. ದೇವ ಸಮಾನರು ಹೇಗಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಲ್ಲ, ದೇವ ಸಮಾನರಲ್ಲ, ಹಾಗ ತಿಳ್ಕೋಬೇಡಿ. ಯಾರಿಗೆ ಯಾರಾದರೆ ವಿಶೇಷವಾಗಿರತಕ್ಕಂಥ ಭೂಲೋಕದಲ್ಲಿ ಹುಟ್ಟಿ, ದೇವತೆಗಳೇ ಭೂಲೋಕದಲ್ಲಿ ಹುಟ್ಟಿ ಈ ಗ್ರಂಥವನ್ನು ಕೇಳುತ್ತಾರೋ ಅವರು ದೇವತೆಗಳಾಗ್ತಾರೆ, ದೇವ ಸಮರಾಗಿ ಬಿಡ್ತಾರೆ ಈ ಗ್ರಂಥದಿಂದಾಗಿ. ಯಾರು ವಿಶೇಷವಾಗಿರತಕ್ಕಂಥ ಈ ಗ್ರಂಥವನ್ನು ದೇವತೆಗಳು ಅಲ್ಲದವರು ಕೇಳುತ್ತಾರೋ, ನಿರಂಶರಾದವರು ಕೇಳುತ್ತಾರೋ, ದೇವ ಸಮರ ದೇವ ತುಲ್ಯರಾಗ್ತಾರೆ. ಅಂದ್ರೆ ಅರ್ಥ ಏನು? ದೇವತೆಗಳ ಸನ್ನಿಧಾನ ಅವರಲ್ಲಿ ಬರುತ್ತೆ, ದೇವತೆಗಳ ಸನ್ನಿಧಾನ ಬಂದು ಅವರು ದೇವತೆಗಳಂತೆ ಈ ಭೂಮಿಯಲ್ಲಿ ಮೆರೆಯುತ್ತಾರೆ. ಆ ಲೋಕದಲ್ಲೂ ದೇವತೆಗಳ ಸನ್ನಿಧಾನ ಅವರಲ್ಲಿರುತ್ತೆ. ದೇವತೆಗಳ ಜೊತೆ ಜೊತೆಗೇನೆ ಇರ್ತಾರೆ, ಅವರ ಅನುಗ್ರಹ ಪಡೆಯುತ್ತಾರೆ ಅಂತ ಅರ್ಥ ಅಷ್ಟೇ ಹೊರತು ದೇವತೆಗಳೇ ಆಗಿಬಿಡುತ್ತಾರೆ ಅಂತ ಅರ್ಥ ಅಲ್ಲ. ಸ್ವರೂಪಗಳು ಬದಲಾಗಲ್ಲ. ಯಾರದ್ದು ಯಾವ ಸ್ವರೂಪವೋ ಅದು ಹಾಗೇ ಇರುತ್ತಷ್ಟೇ ಹೊರತು, ಎಷ್ಟೇ ಬ್ರಹ್ಮಾಂಡ ಹೊತ್ತಾಕುವ ಸಾಧನೆ ಮಾಡಿದರೂ ಸ್ವರೂಪ ಬದಲಾಗಲ್ಲ. ಅದನ್ನು ಆಚಾರ್ಯರು ಅನೇಕ ಕಡೆ ಹೇಳ್ತಾರೆ. ಕರ್ಮದಿಂದಲೇ ಕರ್ಮಜ ದೇವತೆಗಳು ಅಂತ ಬಂತಲ್ಲವಾ, ಹಾಗಾದರೆ ಕರ್ಮದಿಂದ ದೇವತೆಗಳಾದರಲ್ಲ, ನಾವು ಕರ್ಮ ಮಾಡೋ ದೇವತೆಗಳಾಗೋಣ, ಕರ್ಮ ಮಾಡೋಣ, ಅವರೇನು ಮಾಡಿದ್ರು ಅದೇ ಮಾಡೋಣ, ನಾವು ದೇವತೆಗಳಾಗೋಣ ಅಂದರೆ ಹಾಗಲ್ಲ. ಮಿಕ್ಕ ದೇವತೆಗಳು ಸಹಜವಾಗಿ ಅವರ ದೇವತ್ವ ಪ್ರಕಟ ಆಗಿದೆ, ನ್ಯಾಚುರಲಿ ದೇವತೆಗಳು. ಇವರೆಲ್ಲ ಒಳಗೆ ದೇವತ್ವ ಇದೆ, ಸ್ವರೂಪದಲ್ಲೇ ದೇವತೆಗಳವರೆಲ್ಲ. ಆದರೆ ಅದಕ್ಕೆ ಚೂರು ಬೂದಿ ಇತ್ತು, ಅದು ಕಳಕೊಂಡ್ರು ಕರ್ಮದಿಂದ. ಕರ್ಮದಿಂದ ಆ ಬೂದಿಯನ್ನು ಕಳಕೊಂಡು ಒಳಗಿರುವ ದೇವತ್ವ ಪ್ರಕಟ ಆಯಿತು ಅಷ್ಟೇ ಹೊರತು, ಕರ್ಮದಿಂದ ದೇವತೆಗಳಾಗಿ ಕನ್ವರ್ಟ್ ಆದವರಲ್ಲ ಅವರು. ಕರ್ಮದ ದೇವತೆಗಳು ಅಂದ ಕೂಡಲೇ ಇವರೆಲ್ಲ ಸಾಮಾನ್ಯ ಮನುಷ್ಯರೇ, ನಿರಂಶರಾದವರೇ, ಕರ್ಮ ಮಾಡಿ ಅವರು ವಿಶೇಷವಾದ ದೇವತೆಗಳಾಗ್ಬಿಟ್ರು. ತಪ್ಪು ತಿಳುವಳಿಕೆ ಅದು. ಆಚಾರ್ಯ ಹೇಳ್ತಾರೆ ಸ್ವರೂಪಗಳು ಬದಲಾಗಲ್ಲ. ನಂತರ ಇದಂ ಹಿ ವೇದೈ ಸಮಿತಂ ಪವಿತ್ರಮಪಿ ಚೋತ್ತಮಂ ಶ್ರಾವ್ಯಾಣಾಂ ಉತ್ತಮಂ ಚೇದಂ ಪುರಾಣಂ ಋಷಿ ಸಂಸ್ತುತಂ. ಅಲ್ಲ, ನೀವು ಇದು ಹೇಳ್ತಾ ಇದ್ರೆ ಏನು, ಮನುಷ್ಯರಾದವರು ದೇವತೆಗಳಾಗಲ್ಲ ದೇವತೆಗಳಾಗಲ್ಲ ಅಂತ ಹೇಳ್ತಾ ಇದ್ರಿ, ನಾವ್ಯಾರು ದೇವತೆಗಳನ್ನಾಗುವ ಅಂತ ಯಾರನ್ನು ಹೇಳಿದ್ರೆ ನೀವು ಹಂಗೆ ಹೇಳಬೇಕಪ್ಪ ಅಂದರೆ ಬಹಳ ಜನಕ್ಕೆ ಈ ಸಂಶಯ ಬರ್ತಾ ಇರುತ್ತೆ. ಅಂದರೆ ಎಲ್ಲರಿಗೂ ಅಂತ ನಾ ಹೇಳಲ್ಲ, ಬಹಳ ಜನಕ್ಕೆ ಸಂಶಯ ಬರ್ತಾ ಇದೆ. ಏನಂತ, ನಾವೇನೋ ಸಾಧನೆಗಳು ಅಂತ ಮಾಡಿಬಿಡ್ತಾ ಇದ್ದೀವಿ, ಶಾಸ್ತ್ರದಲ್ಲಿ ಏನೋ ಹೇಳ್ತಾ ಇದ್ದಾರೆ, ಸ್ವರೂಪದಲ್ಲಿ ರಾಜಸರು ತಾಮಸರು ಸಾತ್ವಿಕರು ಅಂತಿದ್ದಾರೆ, ಅದನ್ನು ಬದಲು ಮಾಡಲಿಕ್ಕಾಗಲ್ಲ ಅಂತ. ಮತ್ತು ನಾವು ಸ್ವರೂಪದಲ್ಲಿ ತಾಮಸರು ರಾಜಸರು ಸಾತ್ವಿಕರು, ಹೇಗೆ ನಿರ್ಣಯ ಹೇಗೆ? ನಾವು ಬದಲಾಗ್ಬೇಕಂದ್ರೆ ನಾವು ದೈತ್ಯರೇ ಆಗ್ಬಿಟ್ಟಿದ್ರೆ ಹೇಳ್ತಾರೆ. ಇಲ್ಲ, ಶ್ರೀಮದ್ ಆಚಾರ್ಯರ ಪಾದಕ್ಕೆ ಭಕ್ತಿಯಿಂದ ಎರಗಿದವ ದೈತ್ಯನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಹೆದರಬೇಡಿ, ನಿಮ್ಮ ಸ್ವರೂಪ ಬದಲಾಗಿ ದೈತ್ಯರಾಗಲ್ಲ ನೀವು, ಹಾಗೆ ನಿಮ್ಮ ಸ್ವರೂಪ ಸಹಜವಾದ್ದು ಇದ್ದೇ ಇರುತ್ತೆ ಅಂತ ಅಭಯ ಕೊಡುವ ವಾಣಿಯೇ ಆಚಾರ್ಯರದ್ದು. ಸ್ವರೂಪ ಬದಲಾಗಲ್ಲ, ಹೆದರಬೇಡಿ. ಯಾರಿಗೆ ಹೇಳಬೇಕಿದು ಈ ಪ್ರಶ್ನೆ? ಯಾರಿಗೆ ಬರುತ್ತೆ? ಸಜ್ಜೀವ ರಾಶಿಗಳಿಗೆ ಬರುತ್ತೆ. ಅದಕ್ಕೆ ಅಭಯ ಕೊಡುವಂಥ ವಾಣಿ ಅಷ್ಟೇ ಹೊರತು ನೀವು ದೇವತೆಗಳಾಗಲ್ಲ ಅಂಥೇಳಿ ಹೀಯಾಳಿಸುವ ಮಾತಲ್ಲ ಇದು. ಇದಂ ಹಿ ವೇದೈ ಸಮಿತಂ ಹೇಳ್ತಾರೆ, ಇದು ವೇದಕ್ಕೆ ಸಮಾನವಾದ್ದು, ಎಲ್ಲ ವೇದಗಳು ಇದರಲ್ಲಿವೆ. ಪವಿತ್ರಂ ಅಪಿಚೋತ್ತಮಂ, ಪವಿತ್ರ ಅತ್ಯಂತ ಉತ್ತಮ, ಶ್ರಾವ್ಯಾಣಾಂ ಉತ್ತಮಂ ಚೇದಂ ಪುರಾಣಂ, ಇದು ಕೇಳಬೇಕಾದ ಪುರಾಣಗಳಲ್ಲಿ ಉತ್ತಮವಾದ್ದು. ಅಷ್ಟೇ ಅಲ್ಲ, ಋಷಿ ಸಂಸ್ತುತಂ, ಅನೇಕ ಋಷಿಗಳು ಇದನ್ನು ಹೊಗಳಿದ್ದಾರಯ್ಯ, ಪುರಾಣ ಅಂದರೆ ಹೀಗಿರಬೇಕು ಅಂತ. ಅಂಥದ್ದು ಈ ಭಾರತ, ಅದನ್ನು ನಾವು ಕೇಳ್ತಾ ಇದ್ದೇವೆ ಎಂಬುದು ನಮಗೆ ಎಚ್ಚರ ಇರಲಿ. ಯಾಕಂದರೆ ದೇವ ಅದೆಂಥ ಕರುಣೆ ಮಾಡಿದ್ದಾನೋ, ಭಾರತವನ್ನು ಮುಟ್ಟುವ ಸೌಭಾಗ್ಯ ಕೊಟ್ಟಿದ್ದಾನೆ, ಭಾರತವನ್ನು ಮುಟ್ಟುವ ಸೌಭಾಗ್ಯ ಕೊಟ್ಟಿದ್ದಾನೆ. ಅದರಿಂದ ಈ ಭಾಗ್ಯಕ್ಕೆ ನಾವು ದೇವರ ಹತ್ರ ಋಣಿಗಳಾಗಿರ್ಬೇಕು. ಇಲ್ಲದಿದ್ದರೆ ಭಾರತ ಏನೋ ಪುಸ್ತಕ ಇರುತ್ತಾ ನಮ್ಮ ಹತ್ರ? ಮನಸ್ಸಿನಲ್ಲಿ ಕೇಳಬೇಕೆಂಬ ಹಂಬಲವೇ ಬರಲ್ಲ, ಹೇಳಬೇಕೆಂಬ ಹಂಬಲವೂ ಬರಲ್ಲ. ನನಗೆ ಭಾರತ ಹೇಳಬೇಕೆಂಬ ವಿಶೇಷವಾದ ಅವಕಾಶ ಸಿಕ್ಕಿಲ್ಲ ಅಂಬೋದು ಮೇಲ್ನೋಟದ ಮಾತಾಗುತ್ತೆ. ಹೇಳಬೇಕೆಂಬ ಮಿಡಿತ ವಿಶೇಷ ಮಾತು ಬರಲಿಲ್ಲ. ಸ್ವಾಮಿ ಕೊಟ್ಟದ್ದಕ್ಕೆ ಈಗ ಹಿಡಿದೆ, ಅದರ ಹಿಡಿದು ನಾನು ಉದ್ಧಾರ ಆಗ್ತಾ ಇದ್ದೇನೆ. ನನ್ನ ಬಾಯಿಂದ ಕೇಳಿ ಯಾರು ಉದ್ಧಾರ ಆಗ್ತಾರೋ ಯಾರಿಲ್ಲೋ ನಂಗೆ ಗೊತ್ತಿಲ್ಲ. ಹೇಳಿ ಆ ಒಳಗಿರತಕ್ಕಂಥ ವಿಷಯಗಳನ್ನು ಚಿಂತನೆ ಮಾಡಿ ನಾನಂತೂ ಆನಂದ ಪಡ್ತಾ ಇರೋದು ಸತ್ಯವಾದ ವಿಚಾರ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಸೂರ್ಯ ಹೊತ್ತಿಗೆ ಭಾಗವತವನ್ನು ನೋಡೋಣ. ಒಂದು ಇವತ್ತೊಂದು ಮೆಸೇಜ್ ಹಾಕಿದೆ. ಅಂದರೆ ಈ ತುಂಬ ಕರೋನಾ ಎಲ್ಲ ಕಡೆ ವ್ಯಾಪಿಸಿದೆ. ಅಂಥ ಕಾಲಕ್ಕೆ ಈಗ ಏನೋ ವಿಶೇಷವಾಗಿರತಕ್ಕಂಥ ಹರಿಕಥಾಮೃತಸಾರ ಪಾಠ ಆಗ್ತಾ ಇದೆ. ನಿತ್ಯ ಭಾರತ, ನಿತ್ಯ ಭಾಗವತದ ಹೆಸರಿನಲ್ಲಿ ಶ್ಲೋಕ ಶ್ಲೋಕ ಭಾಗವತ, ಶ್ಲೋಕ ಶ್ಲೋಕ ಭಾರತ ನಡೀತಾ ಇದೆ. ಇದು ವಿಸ್ತಾರವಾದ್ದು, ಇವತ್ತೇ ಮುಗಿಯಲ್ಲ, ವಾರಕ್ಕೆ ಮುಗಿಯಲ್ಲ, ತಿಂಗಳಿಗೆ ಮುಗಿಯಲ್ಲ, ವರ್ಷಗಳ ಗಟ್ಟಲೆ ಆಗಬೇಕಾಗಿದೆ. ತುಂಬ ತಿಳ್ಕೊಂಡವರೇ 5-5 ವರ್ಷಗಳು ಹೇಳಿದ್ದಾರಂತೆ. ಇನ್ನು ನನ್ನಂಥವ್ರು ಎಷ್ಟು, ಇನ್ನು ನಿಧಾನಕ್ಕೆ ಹೇಳ್ಕೊಂಡು ಹೋಗಬೇಕು. ಅದಕ್ಕೆ ಈ ಭಾಗವತ ಆಗಲಿ ಭಾರತ ಆಗಲಿ ಸದ್ಯಕ್ಕೆ ಮುಗಿಯೋದಲ್ಲ, ಅದು ನಾನು ಹೇಳಬೇಕು ಅಂತ ಹಂಬರದಿಂದ ಇಟ್ಟುಕೊಂಡದ್ದು. ಇನ್ನು ಹಾಗಾದರೆ ಸಾಯಂಕಾಲ ಇರುವ ಸ್ಲಾಟಲ್ಲಿ ಮೂರು ಆಕ್ರಮಣ ಮಾಡಿಕೊಂಡಿವೆ. ಯಾವುದ್ಯಾವುದು? ಹರಿಕಥಾಮೃತ ಸಾರ, ಅದು ಅಷ್ಟೇ ವಿಸ್ತಾರವಾಗಿ ರಿವರ್ಸ್ ಆಗಿ ಹೊರಡ್ತಾ ಇದೆ. ರಿವರ್ಸ್ ಅಂದರೆ ಕೊನೆ ವಿಶೇಷವಾದ ಸಂಧಿಯಿಂದ ಮೊದಲನೇ ಸಂಧಿವರೆಗೂ ಪ್ರತಿಯೊಂದು ಶಬ್ದ ಶಬ್ದವೂ ನೋಡಿ ಅದರ ಅರ್ಥ ಬರ್ಕೋಬೇಕು. ಅದು ದೊಡ್ಡದೆ, ಇವತ್ತು ಮುಗಿಯೋದಲ್ಲ. ಭಾರತ ಭಾಗವತ ಆ ಎರಡು ಅಂಥವೇ. ಅದಕ್ಕೆ ಕೆಲವರೆಲ್ಲ ನನ್ನ ಕೇಳಿದರು, ನಮ್ಮ ಶ್ಯಾಮಲಮ್ಮ ಜಯಶ್ರೀಯವರು ತುಂಬ ಕಾಲ, ಜಯಶ್ರೀಯವರು ತುಂಬ ಕಾಲದಲ್ಲಿ ಕೇಳ್ಕೊತಾ ಇದ್ರು. ಅಂದರೆ ಆಚಾರ್ಯ, ನಮಗೆ ರಾಯರದ್ದು, ಆಕೆಗೆ ತುಂಬ ರಾಯರ ಅನುಗ್ರಹ ಆಗಿದೆ, ಅದನ್ನು ಕೇಳಬೇಕು ಅಂತ ನನ್ನ ಹತ್ರ ಕೇಳ್ತಾ ಇದ್ರು. ನಾನು ನೋಡೋಣಮ್ಮ ನೋಡೋ, ಯಾಕೆ ನನಗಿರೋದೇ ಸ್ಲಾಟ್ ಅಲ್ಲ ಅಲ್ಲ ಮುದೋಬಿಟ್ಟರೆ ಇನ್ನು ಯಾವಾಗ ಹೇಳಬೇಕು ಅಂತ ಹಾಗೆ ಇದ್ದೆ. ಇನ್ನು ಕೆಲವರು ವಿಶೇಷವಾಗಿ ಅವರವರ ವಿಶೇಷವಾದ ಸಬ್ಜೆಕ್ಟ್ಸ್ ಎಲ್ಲ ಹೇಳಬೇಕು ಅಂತ ಕೇಳಿದ್ದು ತುಂಬ ಇದೆ ನನ್ನ ಹತ್ರ. ಪ್ರತಿಯೊಂದು ಸಲ ಟೆಲಿಗ್ರಾಮ್ ಆ್ಯಪಿಗೆ ಬರ್ತಾ ಇರುತ್ತೆ, ಆಚಾರ್ಯ ಇಂಥದ್ದು ನಮಗೆ ಹೇಳಿ, ಇಂಥದ್ದು ನಮಗೆ ಹೇಳಿ ಅಂತ ಅನೇಕ ಸಬ್ಜೆಕ್ಟ್ಸ್ ಕೊಡ್ತಾರೆ. ಅದನ್ನು ನೋಡಿದರೆ ನಾನು ಇಲ್ಲಪ್ಪ, ನಾನು ಮತ್ತೆ ಸಮಯ ಇದ್ದ ಕಾಲ ಕೇಳ್ತೇನೆ ಅಂತ ಹೇಳ್ತಾ ಇದ್ದೆ. ಅದಕ್ಕಾಗಿ ಹೇಗೂ ಕರೋನಾ ಸಮಯ, ಎಲ್ಲರೂ ಮನೆಯಲ್ಲಿರ್ತಾರೆ, ಕೇಳುವಂಥ ಸಂದರ್ಭ. ಆದ್ದರಿಂದ 7-8 ಗಂಟೆವರೆಗೆ ಅವರವರ ಮನಸ್ಸಿಗೆ ಬಂದ ಒಂದು ಸಬ್ಜೆಕ್ಟಿಗೆ ಅವಕಾಶ ಕೊಡೋಣ ಅಂತ ಸದ್ಯಕ್ಕೆ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಸ್ತೋತ್ರ ನಡೀತಾ ಇದೆ. ಅದು ಮುಗಿಯೋದರೊಳಗೇನೆ ಮತ್ತು ಅದು ಮುಗಿದ ಕೂಡಲೇ ಶ್ರೀನಿವಾಸ ಕಲ್ಯಾಣ ಶುರುವಾಗುತ್ತೆ, ವೈಶಾಖ ಮಾಸ. ಅದಕ್ಕೆ ಒಬ್ಬರು ನಮ್ಮ ಶ್ರೀನಿವಾಸ ಮೂರ್ತಿಗಳು ಅಂತೇನೆ ರಾಘವೇಂದ್ರ ಸ್ತೋತ್ರ ಪೈಕಿ ಅವರು ನಿಮಗೆಲ್ಲ ಗೊತ್ತಿರಬಹುದು, ಶ್ರೀನಿವಾಸ ಮೂರ್ತಿಗಳು ಮಂತ್ರಾಲಯದಲ್ಲಿದ್ದಾರೆ. ಅವರು ಮೊದಲೇ ಫೋನ್ ಮಾಡಿಬಿಟ್ರು, ಇಲ್ಲ ಆಚಾರ್ಯ ನನಗೆ ಶ್ರೀನಿವಾಸ ಕಲ್ಯಾಣ, ನಾನು ವಿಶೇಷವಾಗಿ ಅದು ನೋಡಿ ಅವರ ಸಂಕಲ್ಪ ಜಗತ್ತೆಲ್ಲ ಒದ್ದಾಡ್ತಾ ಇದೆ, ಜಗತ್ತಿಗೆ ಕಲ್ಯಾಣ ಆಗಲಿ ಎಂದ ಸಂಕಲ್ಪದಿಂದ ನಾನು ಶ್ರೀನಿವಾಸ ಕಲ್ಯಾಣ ಹೇಳಿಸ್ಬೇಕಂತಿದ್ದೇನೆ ಅಂತ ಹೇಳಿದರು. ಅದೆಷ್ಟು ಚೆನ್ನಾಗಿದೆ, ಜಗತ್ತಿಗೆ ಕಲ್ಯಾಣ ಆಗಲಿ ಅಂತ ಮಾಡಿಸ್ತಾ ಇದ್ದೀನಿ. ಸರಿಯಪ್ಪ, ಶ್ರೀನಿವಾಸ ಕಲ್ಯಾಣ ಮುಗಿದ ಮೇಲೆ ಪುನಃ ಅವರೇ ಹೇಳಿದರು, ಸುಮಧ್ಯ ವಿಜಯ ಕೇಳಬೇಕು ಅಂತಿದೆ, ವಿಸ್ತಾರವಾಗಿ ಕೇಳಬೇಕು ಅಂತಿದೆ ಅಂದರು. ಸರಿ, ಅದನ್ನು ಇಟ್ಟುಕೊಂಡಿದ್ದೇನೆ. ಹಾಗೆ ಇನ್ನೂ ಮಿಕ್ಕ ಜನ, ಅನೇಕ ಜನ ಬರ್ತಾ ಇದ್ದಾರೆ ಅವರವರದ್ದು ಅಂತ, ಎಲ್ಲರನ್ನೂ ಆ ಒಂದು ಗಂಟೆ ಸ್ಲಾಟ್ನಲ್ಲಿ ಅಡ್ಜಸ್ಟ್ ಮಾಡ್ತಾ ಆಗಾಗ ಆಯಾ ಸಬ್ಜೆಕ್ಟ್ಸ್ ಎಲ್ಲ ಕವರ್ ಮಾಡ್ತಾ ಎಲ್ಲರಿಗೂ ಸಂತೋಷ ಕೊಡತಕ್ಕಂಥ ಒಂದು ಸ್ಲಾಟನ್ನು ಸಾಯಂಕಾಲ ಇಟ್ಟಿದ್ದೇನೆ. ಇನ್ನು ಬೆಳಿಗ್ಗೆ ಬಹಳ ಜನ, ಒಬ್ಬರು ನನ್ನ ಹತ್ರ ತುಂಬ ಕಾಲದಿಂದ ನಮ್ಮ JP ನಗರದ ವಾಸುದೇವರಾಯರು ಅಂತ, ರಮಾ ವಾಸುದೇವರಾಯರು ಅಂತ ಅವರು ಕರ್ಕೊಂಡು ಬಂದಿದ್ದರು. ಅಕ್ಷಯ ನಗರದ ಪ್ರಸನ್ನ ಅಂತೊಬ್ಬರು, 2 ವರ್ಷ ಆಯ್ತೇನೋ ಪ್ರಾಯಶಃ, ಅವರು ಭಾಗವತ ಅವರ ಮನೆಯಲ್ಲಿ ಹೇಳಬೇಕು ಅಂತ ನಂಗೆ ಹೇಳಲಿಕ್ಕೆ ಆಗಿಲ್ಲ. ಮೊನ್ನೆ ಅವರು ಕೇಳಿದ್ರು, ಆಚಾರ್ಯ ನೀವು ಆನ್ಲೈನ್ ಅಲ್ಲ ಆದರೂ ನಮಗೆ ಭಾಗವತ, ಅದು ನಾವು ಬೆಳಿಗ್ಗೆ ಉಪವಾಸದಿಂದ ಕೇಳಬೇಕು, ನಮಗದೊಂದು ಅನುಕೂಲ ಮಾಡಿಕೊಡಬೇಕು ಅಂತ ಕೇಳಿದ್ರು. ಸರಿ, ನನಗೆ ಇರೋ ಸಮಯದಲ್ಲೇ ಅಲ್ಲಿ ಇಲ್ಲಿ 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 ಕಟ್ ಮಾಡಿ ಕೊಡಬೇಕು. ಅದಕ್ಕೆ ಬೆಳಿಗ್ಗೆ ಅವರಿಗೆ ಕೊಟ್ಟದ್ದಾಯಿತು. ಬೆಳಿಗ್ಗೆ ನಂದು 5:30 ರಿಂದ 7:30 ವರೆಗೂ 2 ವೇದ ಪಾಠಗಳಿರುತ್ತೆ. ಆ 2 ವೇದ ಪಾಠ ಮುಗಿಸಿದ ಕೂಡಲೇ ನಾನು ಬೆಳಿಗ್ಗೆ ಎದ್ದು ಚೂರ ಅನೇಕ ಮುಗಿಸಿ ನಂತರ 2 ವೇದ ಪಾಠಗಳು ಮುಗಿಸಿ ಭಾಗವತ ಮುಗಿಸಬೇಕಾಗುತ್ತೆ. ಸಪ್ತಾಹ ಕ್ರಮದಲ್ಲಿ ಅವರು ಹೇಳುತ್ತಾರೆ ಅಂತ ಇದು ಮಾಡಿದ ಕೂಡಲೇ ಬಹಳ ಜನ ಬಂದರು. ನಮಗೆ ಸಪ್ತಾಹ ಭಾಗವತ, ನಮ್ಮ ತಂದೆಯವರು ಹೋಗಿದ್ದಾರೆ, ಅವರ ಪ್ರೀತಿಗಾಗಿ 1 ವರ್ಷದಲ್ಲಿ ಭಾಗವತ ಹೇಳಿಸಬೇಕು. ಈ ವರ್ಷದಲ್ಲಿ ಯಾರು ಹೋಗಿದ್ದರೆ ಅವರವರ ಪ್ರೀತಿಗಾಗಿ ಸದ್ಗತಿಗಾಗಿ ಭಾಗವತ ಸಪ್ತಾಹ ಮಾಡಿಸೋದು ಕ್ರಮ, ಹೇಳಿಸಲೇಬೇಕು ಅಂತ ಮಾಡುತ್ತಾರೆ. ಅಂಥವರೆಲ್ಲರೂ ಕೂಡ ಇದೆಲ್ಲ ತುಂಬ ಹರಡಿಬಿಟ್ಟಿದೆ, ಆದ ಕಾರಣ ನಮಗೆ ಆ ಒಂದು ಅವಕಾಶ ಕೊಡಬೇಕು ಅಂತ ಅವರೆಲ್ಲರೂ ಕೇಳಿದ್ದಕ್ಕೆ ಆ ಒಂದು ಸ್ಲಾಟ್ ಇಟ್ಟಿದ್ದೇನೆ. ಕೇವಲ ಸಪ್ತಾಹ ಭಾಗವತಕ್ಕಾಗಿ ಆ ಸ್ಲಾಟ್, 1 ಸಪ್ತಾಹ ಭಾಗವತ ಮುಗಿದು ಕೂಡಲೇ ಇನ್ನೊಂದು ಸಪ್ತಾಹ ಭಾಗವತ ಅಂತ. ಹಾಗೆ ಯಾರ್ಯಾರು ಅವರವರ ಯಾರು ಪಿತೃಗಳಿಗೆ ಸದ್ಗತಿಗಾಗಿಯೋ, ಇನ್ನು ವಿಶೇಷವಾಗಿರತಕ್ಕಂಥ ಅವರವರ ಮನೋಭಯಕ್ಕಾಗಿ ಏನೋ ಇರುತ್ತೆ ತುಂಬ ಭಾಗವತ ಹೇಳಿಸ್ಬೇಕು ಅಂತ, ಬೆಳಿಗ್ಗೆ ಭಾಗವತ ಕೇಳಬೇಕು ಅಂತಿರುತ್ತೆ ಉಪವಾಸದಿಂದ, ಅಂಥವರಿಗಾಗಿ ಆ ಸ್ಲಾಟ್ ಇಟ್ಟಿದ್ದೇನೆ. ಹಾಗೆಯೇ ಇನ್ನು ವಿಶೇಷವಾಗಿ ತುಂಬ ಕಾಲದಿಂದ ಎಲ್ಲರೂ ಕೇಳುತ್ತಾ ಇದ್ರು, ಮನೆಗೆ ಬಂದು ಅವರವರ ಸಂಬಂಧಪಟ್ಟವರು ಹೋದಾಗ ಮನೆಗೆ ಹೋಗಿ ಗರುಡ ಪುರಾಣ ಹೇಳೋದು ಪರಿಪಾಠಿ. ಈಗ ಮನೆಗೆ ಯಾರೂ ಬರ್ತಾ ಇಲ್ಲ, ಕೇಳುವವರು ಬರ್ತಾ ಇಲ್ಲ, ಹೇಳುವವರು ಬರುವಂತೆ ಇಲ್ಲ, ತುಂಬ ಕರೋನಾ ಕಾಟ ಇದೆ. ಮೊನ್ನೆ ಮೊನ್ನೆ ಒಬ್ಬರು ನನಗೆ ಮೆಸೇಜ್ ಮಾಡಿ, ರಾಘವೇಂದ್ರ ಅಂತ ರಾಜಾಜಿನಗರದಿಂದ, ಅವರು ಕೇಳಿದರು, ನಮ್ಮ ಚಿಕ್ಕಪ್ಪ ತೀರಿಕೊಂಡಿದ್ದಾರೆ, ಒಬ್ಬರು ಆಚಾರ್ಯಗೆ ಕೇಳಿಕೊಂಡಿವಿ, ಅವರು ಬರ್ತೀವಿ ಅಂದವರು ಪಾಪ ಅವರಿಗೆ ಜ್ವರ ಬಂತು ನಿಂತೋಯಿತು, ಮನೆಯಲ್ಲಿ ಹೇಳ್ಸೋಂಗಿಲ್ಲ, ಹೇಳಲಿಕ್ಕೆ ನೋಡ್ತಾ ಇದ್ದೀವಿ, ನೀವು ದಯವಿಟ್ಟು ಮಾಡ್ಕೊಳ್ಳಿಕ್ಕಾಗುತ್ತಾ ಅಂತ ಕೇಳಿದರು. ನನಗೂ ಮನೆಗೆ ಬರಲಿಕ್ಕಾಗಲ್ಲಪ್ಪ, ಹೀಗಿದೆ ಅಂದರೆ ಹಾಗಾದರೆ ಆನ್ಲೈನಲ್ಲೇ ಮಾಡಿಸಿಕೊಡಿ ಅಂತ ಇವತ್ತಿಂದ ಗರುಡ ಪುರಾಣ 3 ದಿನ ಪರ್ಯಂತ ಅವರದ್ದು ಶುರು ಆಗಿದೆ. ಹೀಗೆ ಅನೇಕ ಜನ ಪಾಪ ಆ ಗರುಡ ಪುರಾಣವನ್ನು ಹೇಳಿಸ್ಕೊಳ್ಳಿಕ್ಕೆ ಒದ್ದಾಡ್ತಿರ್ತಾರೆ, ಆಗ್ತಾ ಇರಲ್ಲ. ಆಚಾರ್ಯಗಳೆಲ್ಲರಿಗೂ ಪಾಪ ಎಲ್ಲರಿಗೂ ತೊಂದರೆ ಇದೆ, ಯಾರೂ ಮನೆಗಳಿಗೆ ಬರುವಂತಹ ಸ್ಥಿತಿಯಲ್ಲಿ ಬಹಳ ಜನ ಇಲ್ಲ. ಕೆಲವರು ಧೈರ್ಯ ಮಾಡಿ ಬರ್ತಿರಬಹುದು, ಇಲ್ಲ ಅಂದಿಲ್ಲ. ಆದ್ದರಿಂದ ಅಂಥವರಿಗೆ ಇದೊಂದು ವ್ಯವಸ್ಥೆ ಮಾಡಬೇಕು ಅಂತ ಮಧ್ಯಾಹ್ನ 11:00 ರಿಂದ ಚೂರು ಗರುಡ ಪುರಾಣದ್ದು ಇಟ್ಟು, ಯಾರಾದರೂ ಆ ಗರುಡ ಪುರಾಣ ಬಯಸಿದರೆ ಅವರಿಗಾಗಿ ಅವರ ಒಂದು ಪಿತೃಗಳ ಪ್ರೀತ್ಯರ್ಥವಾಗಿ ಸ್ಪಾನ್ಸರ್ ಅವರು ಏನು ಮಾಡಿರ್ತಾರೆ ಅವರಿಗಾಗಿ ಅದನ್ನು ಮಾಡಬೇಕು ಅಂತ ಇಟ್ಟುಕೊಂಡಿದ್ದೇನೆ. ಇನ್ನು ಈ 3 ಅಲ್ಲದ ಸಾಯಂಕಾಲ ಸ್ಲಾಟು, ಬೆಳಗ್ಗಿನ ಭಾಗವತ ಮತ್ತು ಗರುಡ ಪುರಾಣ ಅಲ್ಲದೆ ಇನ್ನು ಕೆಲವು ಚೂರು ನಮಗೇನಾದರೂ ಪಾರಾಯಣ ಮಾಡಲಿಕ್ಕಾಗುತ್ತಾ? ನಮ್ಮವರಿಗೆ ಇಂಥವರಿಗೆ ಮೈ ಹುಷಾರಿಲ್ಲ, ಅಥವಾ ಇಂಥ ನಮಗೆ ಬಯಕೆಗಳು, ಇಂಥ ಇದಕ್ಕೆ ನಾವೇನೋ ಪಾರಾಯಣ ಅಂದ್ಕೊಂಡಿದ್ದೀವಿ ಅಂತ ಆ ರೀತಿಯಾಗಿ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾರಾದರೂ ಏನಾದರೂ ಪಾರಾಯಣ ಕೇಳಿದರೆ, ನನಗೆ ಸಮಯ ಇದ್ದರೆ, ಸ್ಲಾಟ್ ಇದ್ದರೆ ಅದೊಂದು ಅನುಕೂಲ ಮಾಡಿಕೊಡಬೇಕು ಅಂತ ನಾನು ಇಷ್ಟು ಸೇರಿಸಿ ಅದೊಂದು ಮೆಸೇಜ್ ಹಾಕಿದ್ದೇನೆ. ಯಾರಿಗೆ ಬೇಕಾದರೂ ಅದರ ಉಪಯೋಗ ಪಡ್ಕೊಳ್ಳಬಹುದು. ಶ್ರೀಕೃಷ್ಣಾರ್ಪಣಮಸ್ತು.